ಜೈತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿದಸ್ತಜ್ಜನಾಂ ನಿಖಿಲಗಣಾಂ ಸರ್ಜನೈಸೌ ಶ್ರೀಪತಿರ್ಮಾನದಃ ಜಯೋಖಂಡ ಮಂಡಲ ಸದೋದಿತೋ ಜ್ಞಾನೀಚಿ ಮಾರಿ ಸ್ವಪ್ತಾರ್ದೋತ್ತಮೋ ನಿಹಂತ ವ್ಯಾಸಾವತಾರೋ ವಿರಾತ್ಮಸ್ಕರ ಜೈತ್ಯೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸುಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾ ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚರತ್ನಾಕರ ಆತ್ಮ ವೈಭವ ಸದಾ ಆತ್ಮಯೋಗ್ಯ ನದೀಪ್ಯ ಕೃಷ್ಣ ಹರಿರೇಕ ಸಾಗರ ಭಕ್ತಾನ ಅಸ್ಮಾಕಂ ನೃಹರೆ ಹರೆ ಕಾರ್ಯ ಪ್ರಳಯ ಪ್ರಭಾ ಹರಿ ಕಥಾಮೃತ ಹೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಪಂಚತನ್ಮಾತ್ರ ಸಂಧಿಯಲ್ಲಿ ಕೊನೆ ಪದ್ಯ, ಆ ಕೊನೆ ನೋಡ್ತಾ ಬಂದಿದ್ದೀವಿ. ಕೊನೆ ಪದ್ಯ ಏಕೆ ಏನು ಸಮಯ ಅಂತ ಒಂದು ನಾಲ್ಕೈದು ಶ್ಲೋಕಗಳ ದೇವರ ಒಂದು ತನ್ಮಾತ್ರೆಗಳಲ್ಪ, ದೇವರು ಪಂಚ ತನ್ಮಾತ್ರೆಗಳು, ಆ ಪಂಚಭೂತಗಳ ಗುಣಗಳು ಅಥವಾ ಪಂಚಭೂತಗಳೇ ಎಲ್ಲಿಂದ ಹುಟ್ಟಿತ್ತೋ ಆ ತನ್ಮಾತ್ರೆಗಳು, ಅದಕ್ಕೇನು ಅದೇ ಹೆಸರು. ಈ ತನ್ಮಾತ್ರೆಗಳನ್ನ ಅಭಿವ್ಯಕ್ತ ಮೂಲಕವಾಗಿ, ದಟ್ ಈಸ್ ವೈ ದ ಕನೆಕ್ಷನ್, ಶಬ್ದದಿಂದ ಐಡೆಂಟಿಫೈ ಮಾಡ್ತೀವಿ, ಅದು ಮಾಡಿ ಪ್ರವರ್ತನೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇದು ಐದು ಇರುವಂತದ್ದು ಈ ಪೃಥ್ವಿ. ವಿಶೇಷವಾಗಿ ಈ ಪೃಥ್ವಿಯಲ್ಲಿ, ಅದಕ್ಕೆ ಪೃಥ್ವಿಗೆ ವಿಶೇಷ ಅಂತಾನೆ ಹೆಸರು. ಈ ಪೃಥ್ವಿಯಿಂದ ಪಾರ್ಥಿವ ದೇಹವನ್ನ ಪಡೆದು ನಾವು ನಮ್ಮ ಸಾಧನೆಯನ್ನ ಮಾಡ್ತೀವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲದಕ್ಕೆ ಮೂಲವಾಗಲ್ಲಿ ಇರೋದು ಜಡ ಪ್ರಕೃತಿ, ಜಡ ಪ್ರಕೃತಿಯ ಅಭಿಮಾನಿ. ಕೊನೆಯಲ್ಲಿ ಅವಳಲ್ಲಿ ನಿಲ್ಲಿಸಿ ಅವಳ ಬಗ್ಗೆ ಇಂತಹ ಅನಂತ ಗುಣಗಳ ಪ್ರಾಂತ ಕಾಣದೆ ಅಂತ ಹೇಳಿ, ಎಲ್ಲ ಜಲದಿಯುಳ್ಳ ನಾವು ಕೇಂದ್ರ ಅವಳು ದೇವರ ಗುಣ ಅಂದ್ರೆ ಆ ಸಮಯದಲ್ಲಿ ದೇವರು ಎಂಬುದು ಒಂದು ಅನಂತವಾದ ಒಂದು ಎಂಟಿಟಿಯಲ್ಲಿ ಇವಳು ಒಂದು ಸಣ್ಣ, ದಟ್ಸ್ ಹೌ ದ ಕಂಪ್ಯಾರಿಸನ್. ಸೊ ಹಾಗೆ ಅವರನ್ನ ಚಿಂತಿತ ನೆಲೆ ಕಾಣದೆ ಲಕ್ಷ್ಮಿ ಚಂಚಲ ಇದ್ದೀರು. ಸೊ ಹೀಗೆ ಅವಳಿಗೆ ಕಾಣದಿಂದ ಪರಮ ಭಕ್ತಳು, ಆ ಭಕ್ತಳು ಹಾಗೆ ಇರುವ ಕಾರಣದಿಂದ ಅವಳಲ್ಲಿ ನಿಂತೇ ಅವನಿಗೆ ಅಷ್ಟು ಪ್ರೀತಿ ಅಂದ್ರೆ ಅಷ್ಟು ಭಕ್ತರಲ್ಲಿ ಮೋಸ್ಟ್ ಅವಳೆ ಅವಳಲ್ಲಿ ನಿಂತು ಯಾವತ್ತೂ ಅವಳನ್ನ ಬಿಟ್ಟು ಅಗಲೋದೇ ಇಲ್ಲ, ಇದ್ದು ಅವನು ಕಾರ್ಯವನ್ನ ಮಾಡಿಸ್ತಾನೆ. ಸೊ ಆ ರೀತಿಯಿಂದ ಈ ಪದ್ಯ ನೋಡೋದು, ಬಿಕಾಸ್ ಲಕ್ಷ್ಮಿ ಸಹಿತವಾಗಿ ನಮ್ಗೆ ನಾರಾಯಣನ ಅನುಗ್ರಹ ಬೇಕು ಹೇಳ್ತಾರಲ್ಲ. ಆರನೇ ಸಂಧಿಯಲ್ಲಿ ಬಂದಾಗಲೂ ಕುಮೋಹವ ವಿದ್ಯ ಅವಿದ್ಯಾ ಕುಮೋಹಗಳು ಕೊಡುವ ಅಂತ. ಪಂಚತನ್ಮಾತ್ರೆಯಲ್ಲಿ ಇದ್ದೇ ಅವಳು ಮಾಡಿಸ್ತಾಳ, ಅವಳಲ್ಲಿ ನಿಂತು ದೇವರು ಮಾಡಿಸ್ತಾನೆ. ಅವನು ಹೇಗಿದ್ದಾನೆ, ಶ್ರೀನಿಕೇತನ. ಇದು ನೋಡಿ ಆಯ್ತು ನಾವು, ಶ್ರೀನಿಕೇತನ ಸ್ಟ್ರೇಟ್ ಫಾರ್ವರ್ಡ್ ಎಲ್ಲರಿಗೆ ಗೊತ್ತಾಗುತ್ತೆ. ಶ್ರೀನಿಕೇತನ ಸಾತ್ವತಾಂಪತಿ, ಸಾತ್ವತಾಂಪತಿ ಒಂದು ಒಂದು ಮೀನಿಂಗ್ ಆಯ್ತು. ಸಾತ್ವಿಕರಿಗೆ ಪತಿಯಾಗಿರುವವನು, ಯೋಗ್ಯ ಜೀವಿಗಳಲ್ಲಿ ಪತಿಯಾಗಿರುವನು ಒಂದು ಅರ್ಥ ಆಯ್ತು. ಇನ್ನೊಂದು ಇದಕ್ಕೆ ಸ್ವಲ್ಪ ವಿ ಟಚ್ಡ್ ಅಪಾನ್ ದಟ್, ಲಕ್ಷ್ಮಿ ಪರವಾಗಿ ನೋಡ್ತಾ ಹೋದ್ರೆ ಸಾತ್ವತಂ ತಂತ್ರ, ಇದು ಪಂಚರಾತ್ರವನ್ನು ಹೇಳೋದು. ತಂತ್ರ ಅಂದ್ರೆ ಒಂದು ವಿಧಿ ವಿಧಾನಗಳು ಮೇಯ್ನ್ ಆಗಿ ಸಿದ್ಧಾಂತವು ಇದರಲ್ಲಿ ವಿಧಾನಗಳಾಗ ಪೂಜೆ ಮಾಡೋದು ಯಾವ ರೀತಿ ಇದೆಲ್ಲ ಇರೋದು. ಸೊ ಆ ಪೂಜಾ ಪ್ರಕರಣ ಅದಕ್ಕೆ ಸಾತ್ವತಂ ತಂತ್ರಂ ಪಂಚರಾತ್ರಮಿತಿ ಅಂದ್ರೆ ಪಂಚರಾತ್ರವನ್ನ ಅದು ಹೇಳೋದು ಒಂದಾದ್ರೆ ಪಂಚರಾತ್ರದಲ್ಲಿ ಹೇಳುವಂತ ರೀತಿ ತಂತ್ರೋ ಬಿಹಿ ಆ ಕರ್ಮಗಳಿಂದ, ಪೂಜೆ ಎಂಬುದು ಕರ್ಮರು, ಕರ್ಮದಿಂದ ಪಂಚರಾತ್ರದಲ್ಲಿ ಹೇಳಿರುವ ಕರ್ಮದಿಂದ ಪೂಜೆಯನ್ನ ಮಾಡೋದು ಸಾತ್ವತ ಎಂಬುದು. ಇದು ಒಂದು ವಿಚಿತ್ರ, ಇದು ಒಂದು ರೇರ್ ಮೀನಿಂಗ್. ಇದು ಯಾಕೆ ಕೊಟ್ಟಿದ್ದಾರೆ ಲಕ್ಷ್ಮೀ ಪರವಾಗಿ, ಇದು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ದೇಶ ಮಧ್ಯೆ ಪತಿ ಅಂದ್ರೆ ನಾವು ಅಷ್ಟದಳ ಕಮಲ ಹೃತ್ಕಮಲ ಅಂತ ದೇವದು ಒಂದೊಂದು ನಾವು ಚಿಂತನೆ ಮಾಡ್ತೀವಿ. ಅಷ್ಟದಳ ಕಮಲದಲ್ಲಿ ದೇವಿದಾನೆ ಇದ್ದಾನೆ ಅಂತ ಚಿಂತನೆ ಮಾಡ್ತೀವಿ ಅಲ್ಲ. ಅದು ನಮ್ಗೆ ಅಷ್ಟದಳ ಅಂತ ನಾವು ಹೇಳುವಾಗ ಎಂಟು ಒಂದು ತಾವರೆ, ತಾವರೆಯಲ್ಲಿ ಎಂಟು ದಳವೇ ಇದೆಯಾ, ತಾವರೆಯಲ್ಲಿ ಸಹಸ್ರದಳ, ತಾವರೆ ಅಂದ್ರೆ ಸಹಸ್ರ, ಸಹಸ್ರದಲ್ಲಿ ಆ ಶ್ರೇಷ್ಠ ಆಗಿ ಒಂದ್ ಎಂಟನ್ನ ಆಯ್ಕೆ ಮಾಡ್ಕೊಳ್ತೀವಿ, ಎಂಟನ್ನ ಎಂಟು ದಿಕ್ಕ ಅಂತ ಬೇಕಾದ್ರೆ ಮಾಡ್ಕೊಳ್ಳಿ. ಹಾಗೆ ಆ ಕಮಲ ದಳ ಎಂಟು ದಳದಿಂದ ಕೂಡಿರೋದಕ್ಕೆ ಸೆಂಟರ್ ಒಂದಿದೆ, ಸೆಂಟರ್ ಅಲ್ಲಿ ದೇವ ಮಧ್ಯೆ ಮಧ್ಯದಲ್ಲಿ ದೇವರ ಚಿಂತನೆ ಮಾಡ್ತೀವಲ್ಲ. ಮಾಡುವಾಗ ಈ ದಳಗಳಲ್ಲಿ ಮುಖ್ಯ ದೇವತೆಗಳು, ದಳ ಅಂದ್ರೆ ಈ ತರ ದಳಗಳು ಅಲ್ಲ, ಅದು ಅಲ್ಲಿ ಇರುವಂತ ಆ ಒಂದು ಸ್ಥಾನಗಳಲ್ಲಿ ವಿಶೇಷವಾಗಿ ಯಾವ ಯಾವ ದೇವತೆಗಳು ಇದು ನೋಡಿದ್ದೀವಿ ನಾವು ಒಂದು ಬಂದಾಗ. ಇದಕ್ಕೆ ಪಂಚರಾತ್ರದಲ್ಲಿ ನವಶಕ್ತಿ ಉಪಾಸನ ಅಂತ, ನವಶಕ್ತಿ ಉಪಾಸನ ಅಂದ್ರೆ ಈ ಎಂಟು ದಳಗಳು ಸೆಂಟರ್. ಇಲ್ಲಿ ನಾವು ದೇವತೆಗಳನ್ನ ಹೇಗೆ ಇಟ್ಕೊಳ್ತೀವಿ ಅಂದ್ರೆ ಮುಖ್ಯ ದೇವತೆಗಳು ಅಂದ್ರೆ ಗರುಡ ಶೇಷ, ಗರುಡ ಶೇಷ ಮತ್ತು ಗರುಡ ಶೇಷ ಮತ್ತು ಲಕ್ಷ ಇದು ಚತುರ್ಮುಖ, ಐ ಮೀನ್ ವಾಯುದೇವರು ಚತುರ್ಮುಖ, ಆಮೇಲೆ ಲಕ್ಷ್ಮಿ, ಲಕ್ಷ್ಮಿಯಲ್ಲಿ ನಾರಾಯಣ ರೂಪ. ಸೊ ಹೀಗೆ ಒಂದೊಂದು ದಳದ ಇದು ವಿಧಿ ವಿಧಾನ ಈ ರೀತಿಯಿಂದ ಅಲ್ಲಿ ಆಹಯಾಮಿ ಅಂತ ಹೇಳ್ತಾರೆ, ಇಲ್ಲ ಮನಸ್ಸಲ್ಲಿ ಚಿಂತನೆ ಹೇಗೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಗಂಡಸರು. ಸೊ ಈ ನವಶಕ್ತಿ ಉಪಾಸನ ಅಂತ ಇದು ಬರತ್ತೆ. ಸೊ ಈ ರೀತಿಯಿಂದ ಅಲ್ಲಿ ಕೊನೆಯಲ್ಲಿ ಏನ್ ಬರುತ್ತೆ, ಒಂದೊಂದು ದೇವತೆ ಆ ಒಂದು ಗರುಡ ಶೇಷ, ಆ ಮುಖ್ಯ ಪ್ರಾಣ ನಾರ, ಮುಖ್ಯ ಪ್ರಾಣ ಚತುರ್ಮುಖ, ಆಮೇಲೆ ಕೊನೆಯಲ್ಲಿ ಲಕ್ಷ್ಮಿ. ಲಕ್ಷ್ಮಿದು ಯಾಕೆ ಎಲ್ಲ ಅದಕ್ಕೆ ಜಗ ಪ್ರಕೃತಿಗೆ ಅಭಿಮಾನಿ, ಅವಳ ಮುಖಾಂತರವೇ ಎಲ್ಲ, ಯಾಕೆ ಅಂದ್ರೆ ಅಷ್ಟು ಇಷ್ಟ ಆಗಿದೆ ಅವಳು, ಚೆನ್ನಾಗಿ ದೇವರಲ್ಲಿ ತಿಳಿದಿದ್ದಾಳೆ ಅವಳು, ಅನಾದಿ ಅನಂತ ಕಾಲದಿಂದಲೂ ಅವಳು ತಿಳಿದಿದ್ದಾಳೆ. ಅವಳಲ್ಲಿ ನಿಂತೆ ಅವನು ಎಲ್ಲವನ್ನು ತಗೊಳ್ತಾನ, ಅವಳ ದ್ವಾರವೇ ಆಗತ್ತೆ. ಒಂಬತ್ತು ಲಕ್ಷ್ಮಿ ರೂಪಗಳನ್ನು ಹೇಳ್ತಾರ, ರಮಾ ಇಂದ ಹೇಳುವಾಗ ಇಂದಿರಾ, ರಮಾ, ಲಕ್ಷ್ಮಿ, ಹಿರಣ್ಯ, ಗಗನ, ರಕ್ತ, ರಕ್ತತರ, ಭೂತಿ, ವಿಭೂತಿ. ಇದು ಮುಖ್ಯ ಆಗಿದೆ, ಭೂತಿ ಭೂತಿ ವಿಭೂತಿ ಅಂತ. ವಿಭೂತಿ ರೂಪವನ್ನ ವಿಭೂತಿ ವಿಭೂತಿ ಸಂಧಿ ಭೂತಿ ಇದಕ್ಕೇನು ಕರೆಸ್ಪಾಂಡಿಂಗ್ ಆಗುತ್ತೆ. ಮುಖ್ಯವಾಗಿ ಇದು ಏನಂದ್ರೆ ಎಲ್ಲ ರೂಪಕ್ಕೆ ಒಂದೊಂದು ರೂಪ ಒಂದೊಂದು ವಿಶೇಷ ಆಗ್ತಾನ. ಭೂತಿ ರೂಪ, ಭೂತಿ ರೂಪ ಅಂದ್ರೆ ಅದು ನಮ್ಗೆ ಆ ರೂಪ ಲಕ್ಷ್ಮಿಯ ಆ ರೂಪ ರೂಪದಲ್ಲಿ ವಿಶೇಷವಾಗಿ ದೇವರು ಇರ್ತಾನ, ಅವನಿಗೇನೋ ವಿಭೂತಿ ಅಂತಾನೆ ಹೆಸರು. ಈ ರೂಪವನ್ನ ನಾವು ಚಿಂತನೆ ಮಾಡಿದ್ರೆ ಏನಾಗತ್ತೆ ಅಂದ್ರೆ ನಾವು ಏನು ಕಲಿತೀವೋ ಅದು ದಿನಕ್ರಮೇಣ ಏನಲಾಂಚನ ಕಿರ ಅಮಲಕಿರಣಗಳಂತ ಹೇಳ್ತಾ ಆ ತರ ವೃದ್ಧಿಯಾಗತ್ತೆ, ಹ್ರಾಸ ಆಗೋದಿಲ್ಲ. ಅಂದ್ರೆ ಏನು ಬೇಸಿಕಲಿ ಮಧ್ವಾಚಾರ್ಯರೇ ತಮ್ಮ ಅನುವ್ಯಾಖ್ಯಾನದಲ್ಲಿ ಮಂಗಳಾಚರಣ ಶ್ಲೋಕ ಕೊನೆಯಲ್ಲಿ ಅದನ್ನ ಹೇಳಿ ಭೂತಿ ಅಂತ ಲಕ್ಷ್ಮಿಯನ್ನ ಕರೆದು ಸಮಾಪ್ತಿ ಮಾಡ್ತಾರೆ. ಅಲ್ಲಿ ಹೇಳುವಾಗ ಆ ಒಂದು ವಿದ್ಯಾರ್ಥಿಗೆ ಓದಿದ್ದೆಲ್ಲ ದಿನ ಹಾಗೆ ಇರೋದಲ್ಲ, ದಿನ ದಿನಕ್ಕೆ ಬೆಳೆಯಬೇಕು, ಬೆಳೆದದ್ದು ಹ್ರಾಸ ಆಗದೆ ಇರಬೇಕು. ಅದಕ್ಕೆ ದೇವರಲ್ಲಿ ವಿಶೇಷವಾಗಿ ಅದೇ ವಿಭೂತಿ, ವಿಭೂತಿ ಸಂಧಿ ಬಂತಲ್ಲ ವಿಭೂತಿ ಅಂತಲೂ ಕರೀತಾರೆ. ಸೊ ಹೀಗೆ ಈ ನವಶಕ್ತಿ ಈ ಚಿಂತನೆಯನ್ನು ಮಾಡಿ ವಿಭೂತಿ ವಿಭೂತಿ ಅಂತ ಸೆಂಟ್ರಲ್ಲಿ ಇರುವಂಥದ್ದು ವಿಭೂತಿ ಅಂತ ಇಟ್ಟು ಅಲ್ಲಿ ಭಗವಂತನನ್ನ ರೂಪಗಳು ಇದು ಪಂಚರಾತ್ರ ಆಗಮ ಪ್ರಕಾರ ಮಾಡ್ತಾರೆ. ಅದಕ್ಕೆ ಆ ಸಾತ್ವತಾಮ ಅವರ ಎಲ್ಲರೂ ಇಲ್ಲಿ ಸಾತ್ವತಾಮ ಅಂದ್ರೆ ಪಂಚರಾತ್ರ ಆಗಮದಲ್ಲಿ ಹೇಳಿರುವಂತ ಆ ರೀತಿಯಲ್ಲಿ ಈ ದೇವರಿಗೆ ಇದು ಯಾವಾಗಲೂ ಮಾಡೋದು ಅಂದ್ರೆ ಅಷ್ಟದ ದೇವರನ್ನ ಕೂಡಿಸೋದು ಅಂತ ಅಷ್ಟದಳ ಕಮಲ ಯಾವಾಗಲೂ ನಾವು ಅಷ್ಟದಳ ಕಮಲ ಫಿಸಿಕಲ್ ಆಗಿ ಒಂದು ಕಮಲ ಅಂತ ಚಿಂತನೆ ಮಾಡ್ತೀವಿ. ಅಲ್ಲಿ ಒಂದೊಂದರೇನು ಸೇವೆ ಮಾಡ್ಲಿಕ್ಕೆ ಈ ಮುಖ್ಯವಾದ ಈ ದೇವತೆಗಳು ಒಂದು ಐದು ದೇವತೆಗಳು ಅಂದ್ರೆ ಲಕ್ಷ್ಮಿ ಇನ್ಕ್ಲೂಡ್ ಮಾಡಿದ್ರೆ ಐದು ದೇವತೆಗಳು ಮುಖ್ಯವಾಗಿ ಇಲ್ಲಿ ಇರ್ತಾರ. ಸೊ ಅದರಲ್ಲಿ ಇದ್ದು ಅವರಿಗೆ ಪತಿ ಅವರಲ್ಲಿನೂ ನಿಂತು ಆ ಪೂಜೆಯ ಸೇವೆಯ ಸೇವಕ ಅವನು ಮಾಡ್ತಾನೆ. ಮುಖ್ಯವಾಗಿ ಲಕ್ಷ್ಮಿಯಲ್ಲಿ ಆ ಸಾತ್ವತಾಂಪತಿ ಎಂಬ ರೂಪದಿಂದ ನಿಂತು ಆ ಯಾವಾಗಲೂ ಅನಂತ ಕಾಲದಿಂದ ಅನಾದಿ ಅನಂತ ಕಾಲದಿಂದ ಅವನು ಸ್ವೀಕಾರ ಮಾಡ್ತಾನೆ. ಸೊ ಹೀಗೆ ಈ ರೂಪವನ್ನ ಇಲ್ಲಿ ಚಿಂತನೆ ಮಾಡಿ ಸಾತ್ವತಾಂಪತಿ ಆಮೇಲೆ ಜ್ಞಾನಗಮ್ಯ ಇದು ಒಂದೊಂದು ಲಕ್ಷ್ಮೀ ದ್ವಾರ ಲಕ್ಷ್ಮೀ ಜ್ಞಾನಗಮ್ಯ ಅಂದ್ರೆ ಅವನು ಅವಳೇ ಆಶ್ರಯ ಅವಳಲ್ಲಿ ನಿಂತು ಅವಳನ್ನ ಅವಳ ಅನುಗ್ರಹ ಇಲ್ಲದೆ ದೇವರನ್ನ ತಿಳ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಸೊ ಅದಕ್ಕೆ ಆಶ್ರಯ ಆಶ್ರಯವಾಗ ಜ್ಞಾನಗಮ್ಯ ಆ ಒಂದು ದೇವರು ಆ ಜ್ಞಾನಕ್ಕೆ ಆಶ್ರಯ ಆಗಿದ್ದಾನೆ. ಆ ಜ್ಞಾನದಿಂದಲೇ ಸಿಕ್ಕುತ್ತಾನೆ ದೇವರು. ಆ ಜ್ಞಾನ ಬಾರದೆ ಅಡ್ಡಿ ಇರೋದೇ ಈ ಪ್ರಕೃತಿ, ಅದನ್ನ ಅವಳು ಸರಿಸ್ತಾಳೆ. ದುರ್ಗಾದೇವಿ ಸರಿಸಿದ್ರೆ ನಮ್ಗೆ ಅವಳ ಅನುಗ್ರಹದಿಂದ ಆಗುತ್ತೆ. ಸೊ ಜ್ಞಾನಗಮ್ಯ ಗಯಾಸುರ ಅರ್ಧನ ಅಂದ್ರೆ ಗಯಾಸುರ ಅರ್ಧನ ಅದು ಪಾಪ್ಯುಲರ್ ಮೀನಿಂಗ್ ತಗೊಂಡಿದ್ದೀವಿ. ಇನ್ನೊಂದೇನು ಅಂದ್ರೆ ಯಾರು ಗಯಾಸುರರು ಅಂದ್ರೆ ನಾವೇ. ಯಾಕೆ ನಮ್ಮಲ್ಲಿ ಇಂದ್ರಿಯಗಳು ಆ ಆಸುರ ಹಸು ಅಂದ್ರೆ ಪ್ರಾಣ ಆ ಪ್ರಾಣ ಅದಲ್ಲೇ ರಮಣ ಪ್ರಾಣ ಅಂದ್ರೆ ಇಂದ್ರಿಯಗಳು. ನಮಗೆ ಸುಖ ಎಲ್ಲಿಂದ ಬರುತ್ತೆ? ಶಬ್ದ ಸ್ಪರ್ಶ ರೂಪ ರಸಗಂಧದಿಂದ. ನೋಡೋವಾಗ ನಮ್ಗೆ ಬೇಕಾದವ್ರನ್ನ ಏನೋ ಒಂದು ಸೈಟ್ ಸೀಯಿಂಗ್ ನೋಡೋವಾಗ ಎಲ್ಲವೂ ನೋಡಿ ಎಲ್ಲ ಒಂದೊಂದೊಂದೊಂದೊಂದೊಂದೊಂದು ಈ ಪಂಚ ತನ್ಮಾತ್ರಗಳು ನಮ್ಮ ಪಂಚೇಂದ್ರಿಯಗಳಲ್ಲಿ ಪ್ರವೇಶ ಮಾಡಿ ನಮ್ಮ ಮನಸ್ಸನ್ನೇ ಅಲುಗಾಡಿಸೋದು ಲೌಕಿಕ ವಿಷಯವೇ ಇರುತ್ತೆ. ಅದೇ ಅಸುರ ಅಂಬುದು. ಅಸುರ ಅಂದ್ರೆ ಹಸು ಅಂದ್ರೆ ಪ್ರಾಣ. ಅಲ್ಲಿ ರಮಣ ರಮಣ ಅಂದ್ರೆ ಅಲ್ಲಿ ಸುಖ, ಇದೇ ಸುಖ ಪರಾಕಾಷ್ಠೆ ಇದೇ ಸುಖ ಅಂತ ಇರೋರು ನಾವು. ನಮಗೆ ಆ ಒಂದು ದುರ್ಗಾ ರೂಪದಿಂದ ಲಕ್ಷ್ಮೀದೇವಿ ಏನ್ ಮಾಡ್ತಾರಂದ್ರೆ ಶ್ರೀ ದುರ್ಗಾ ರಮಣ ಅವಿದ್ಯ ಕುಮೋಹವ ಕೊಡುವ ಕೆಡಿಸುವ ಎರಡು ಉಂಟು. ಆರನೇ ಸಂಧಿಯಲ್ಲಿ ಬಂದಿದೆ. ಅದಕ್ಕೆ ಗಯಾಸುರ ಈ ಗಯ ಈ ಕ್ಷೇತ್ರ ಇಲ್ಲಿ ಈ ದೇಹದಲ್ಲಿ ಇದ್ದು ಗಯ ಅಂದ್ರೆ ಅಲ್ಲಿ ಗತಿ ನಮ್ಮ ಗತಿ ಪ್ರಗತಿ ಎಲ್ಲವೂ ಇದು ಈ ದೇಹದ ಮೂಲಕ ಆಗುತ್ತೆ. ಇಲ್ಲಿ ನಿಂತು ನಮ್ಮಲ್ಲಿ ಇರುವಂತ ಅಸುರ ಆ ಒಂದು ವಿಷಯ ಸುಖವೇ ಸುಖ ಅಂತ ಒಂದು ಮೋಹ ಇದೆಲ್ಲ ಅದನ್ನ ಅರ್ಧನ ಅಂತರ ಕಟ್ಟ ಸಂಡರ್ ಅಂದ್ರೆ ಅದನ್ನ ತೆಗಿತಾಳೆ. ಅರ್ಧನ ಅಲ್ಲ ಅರ್ಧನ ಅಲ್ಪ ಪ್ರಾಣ ತೆಗಿತಾಳೆ. ಜನಾರ್ಧನ ಅಂತ ಬರುತ್ತೆ ನೋಡಿ ಅಲ್ಪ ಪ್ರಾಣ. ಸೊ ತೆಗಿಯೋಳು ಸೀಳುವವಳು ಅವಳು ಸೀಳ್ತಾಳೆ ಅಂದ್ರೆ ಭಗವಂತ ಗಯಾಸುರ ಅರ್ಧನ ಅಂತ ಆ ಹೆಸರಲ್ಲಿ ಲಕ್ಷ್ಮಿಯಲ್ಲಿ ನಿಂತು ಈ ಕೆಲಸವನ್ನ ಮಾಡ್ತಾನೆ. ಸೊ ಒಂದೊಂದು ಲಕ್ಷ್ಮಿಯಲ್ಲಿ ನಿಂತು ಅವನು ಮಾಡುವಂತ ರೂಪಗಳು. ಯಾಕೆ ಹೀಗೆ ಚಿಂತನೆ ಅಂದ್ರೆ ಲಕ್ಷ್ಮಿಯನ್ನ ಮರೆಯಬಾರದು, ಲಕ್ಷ್ಮಿ ಸಹಿತವಾಗೆ ಚಿಂತನೆ ಮಾಡೋದು. ಇನ್ನೊಂದು ಇದ್ರಲ್ಲಿ ಏನು ಅಂದ್ರೆ ಲಕ್ಷ್ಮಿಯಲ್ಲಿ ನಿಂತು ಅವನು ಮಾಡಿಸ್ತಾನಲ್ಲ ಆ ರೂಪ ನನ್ನ ಲಕ್ಷ್ಮಿಯಲ್ಲಿ ಲಕ್ಷ್ಮಿಯ ಬಿಂಬನಾಗಿದ್ದು ಈ ಕೆಲಸವನ್ನ ನೀನ್ ಮಾಡಿಸ್ತಾ ಇದೀಯಾ ಸ್ವಾಮಿ. ನನ್ನಲ್ಲಿನೂ ಲಕ್ಷ್ಮಿ ಜೊತೆಯಲ್ಲಿ ನನ್ನಲ್ಲಿನೂ ಬಂದು ನೀನು ಅದೇ ತಾನೆ ಸೇಮ್, ನೀನ್ ಎಲ್ಲಿ ಇದ್ರು ಸೇಮ್, ನಿನ್ನಲ್ಲಿ ವ್ಯತ್ಯಾಸ ಇಲ್ಲ. ಸೊ ನನ್ನಲ್ಲಿನೋ ಬಂದು ಅಂದ್ರೆ ಲಕ್ಷ್ಮಿ ಅಂತ ನಮ್ಗೆ ಅಲ್ಲ, ನನ್ನ ಯೋಗ್ಯತೆ ಏನಿದೆಯೋ ನನ್ನ ಕಾಲ ಯೋಗ್ಯತೆಗೆ ತಕ್ಕಂತೆ ನನಗೇನೋ ಇದೆಲ್ಲ ನೀನು ಸೀಳಿ ಹಾಕು, ಆ ಕೆಲಸವನ್ನ ನೀನು ಮಾಡು ಅಂತ ಅಧ್ಯಾತ್ಮ ರಸರಂಜನೆಯನ್ನು ಹೀಗೆ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಗಯಾಸುರಾರ್ಧನ ಆಮೇಲೆ ಮೌನಿಕುಲ ಸನ್ಮಾನ್ಯ ಮೌನಿಕುಲ ಸನ್ಮಾನ್ಯ ಬೇರೆ ತಗೋಬಹುದು, ಸಮಸ್ತ ಪದವಾಗ್ಲೂ ತಗೋಬಹುದು. ಮೌನಿ ಕುಲ ಅಂದ್ರೆ ಮನನ ಮಾಡು, ಮನನ ಮಾಡಬೇಕು ಅಂದ್ರೆ ನಾವು ಹೇಗೆ ಮನನ ಮಾಡ್ತೀವಿ, ಎಲ್ಲ ಈ ವೃತ್ತಿ ಜ್ಞಾನವೇ ಎಲ್ಲ ಇದ್ರ ಮೂಲಕ ಪ್ರಕೃತಿಯಿಂದ ಬರುವಂತದ್ದೇ ಎಲ್ಲ ಈ ಮನಸ್ಸಲ್ಲೇ ಮಾಡೋದು. ಸೊ ಆ ಮನನಕ್ಕೆ ಆ ಮನನ ಮಾಡುವರ ಸಮೂಹ ಅಂದ್ರೆ ಸಾತ್ವಿಕರು, ಅವರಿಂದ ಚೆನ್ನಾಗಿ ಪೂಜಿಸಲ್ಪಡುವವನು. ಸೊ ಅದು ಲಕ್ಷ್ಮಿಯಲ್ಲಿ ನಿಂತು ಅವನು ಮಾಡಿಸ್ಕೊಳ್ತಾನೆ, ಲಕ್ಷ್ಮೀ ನಾರಾಯಣ ನಿಂತು ನಮ್ಮಲ್ಲಿ ಇದಾಗತ್ತ ಅಂತ ಆ ಬಿಂಬಕ್ಕೆ ಹೇಳಿದ್ರೆ ಪ್ರತಿಬಿಂಬದಲ್ಲಿ ಪ್ರತಿಫಲನ ಆಗ್ತಾ ಲಕ್ಷ್ಮಿ ಎಲ್ಲ ಮುಖ್ಯ ಪ್ರತಿಬಿಂಬ ದೇವರಿಗೆ ಲಕ್ಷ್ಮಿ ಆಗ್ತಾ. ಸೊ ಅವಳ ದ್ವಾರ. ಆಮೇಲೆ ಮಾನ್ಯ ಎಲ್ಲರಿಗೆ ಗೊತ್ತು, ಮಾನ್ಯಕ್ಕೆ ಅನೇಕ ಅರ್ಥ ಕೊಟ್ಟಿದ್ದಾರೆ. ಮಾನ್ಯ ಅಂತ ಹೇಳುವ ಮೂಲಕವಾಗ ಲಕ್ಷ್ಮಿಯಲ್ಲಿ ನಿಂತಿದ್ದಾನೆ, ಲಕ್ಷ್ಮಿ ಅಂತ ಮಾಡಿಸ್ತಾನೆ ಅಂತ ಹೇಳುವಾಗ ಮಾ ಅನ್ಯ ಹೇಗೆ ಬೇಕಾದ್ರೆ ಬಿಡಿಸ್ಬೋದು. ಮಾ ಲಕ್ಷ್ಮಿಯಲ್ಲಿ ಇದ್ದಾನೆ, ಅವನು ಲಕ್ಷ್ಮಿ ಅಲ್ಲ, ಲಕ್ಷ್ಮಿಗಿಂತ ವಿಲಕ್ಷಣನಾಗೆ ಲಕ್ಷ್ಮಿಗೇನು ಸ್ವಾಮಿಯಾಗಿ ಅವನ ಮಾ ಅವನಲ್ಲ, ಮಾಗೇನು ಅನ್ಯ. ಆದ್ರೆ ಮಾ ಅವಳು ತಾಯಿಯ ಗುಣ ಅವಳು ದೇವರಿಗೇನು ಇದೆ, ಇದ್ದರನು ಲಕ್ಷ್ಮಿಗಿಂತ ಬೇರಾದವನು, ಲಕ್ಷ್ಮಿ ಪರತಂತ್ರಳು, ಅವನು ಸ್ವತಂತ್ರ ಮಾನ್ಯ ಅಂತ. ಇನ್ನೊಂದು ಮಾನ್ಯ ದೇವರಿಗೆ ಬರುವಾಗ ಬೇರೆ ಬೇರೆ ಅರ್ಥಗಳು ಬರ್ತವೆ. ಲಕ್ಷ್ಮಿಗೆ ಮಾನ್ಯ ಅಂತ ಹೇಳುವಾಗ ಮಾನ್ಯ ಅವಳು, ಅವಳ ಆ ಜ್ಞಾನ ಮಾನ ನಿರ್ಮಾಣ, ಮಾನಂ ಜ್ಞಾನಂ ಲಯಂ ಸೇವ ಮರ್ಯಾದ ಇದು ಎಲ್ಲ ಹೇಳ್ತಾರೆ. ಸೊ ನಿರ್ಮಾಣ, ಈ ಪ್ರಪಂಚ ನಿರ್ಮಾಣ, ಈ ದೇಹ ನನ್ನ ನಿರ್ಮಾಣ, ಎಲ್ಲವನ್ನು ಮಾಡಿಸೋ ಹರಡಿಸುವ ಶಕ್ತಿ ಲಕ್ಷ್ಮಿದು. ಈ ಜೀವವನ್ನ ಈ ದೇಹದಲ್ಲಿ ಇಟ್ಟಾಗ ಈ ದೇಹದಲ್ಲಿ ಹರಡಿ ಇರುವಂತೆ ಲಕ್ಷ್ಮೀದೇವಿ ಮಾಡ್ತಾಳಂತ, ಚೇತನ ಅಂತ ಆ ಕೆಲಸವನ್ನ ಇಲ್ಲಿ ಮಾಡ್ತಾಳವಳು. ಸೊ ಅದು ಅವಳಿಗೆ ಪ್ರೇರಣೆ ಚೇಷ್ಟ ಎಲ್ಲವನ್ನು ಕೊಡುವವನು ಭಗವಂತನಾಗೆ ಭಗವಂತ ಇದ್ದಾನೆ. ಸೊ ಅದಕ್ಕೆ ಅವಳನ್ನ ಮಾನ್ಯ ಅಂತ ಕರೀತಾರೆ. ಅಲ್ಲಿ ದೇವರು ಇದ್ದಾನಂದ ಅವನು ಭಿನ್ನವಾಗಿದ್ದಾನೆ ಅಂತ ಇದನ್ನ ಇಟ್ಕೊಳ್ಳೋದು, ಮಾನ್ಯ ಶಬ್ದದಿಂದಲೂ ತಗೊಳ್ಳೋದು. ಆಮೇಲೆ ಮಾನ್ಯ ಸೊ ಮೌನಿ ಕುಲ ಸನ್ಮಾನ್ಯ, ಮೌನಿ ಕುಲ ಒಂದು, ಆಮೇಲೆ ಸನ್ಮಾನ್ಯ ಚೆನ್ನಾಗಿ ಸನ್ ನಿರ್ದಿಷ್ಟವಾಗ ಮಾನ್ಯರಾಗಿರುವಂತದ್ದು. ಸೊ ಮಾನ್ಯ, ಸೊ ಅವಳು ಹೇಗೆ ತಿಳಿದಿದ್ದಾಳೆ ಇಲ್ಲಿ ಬಂತಲ್ಲ ಆಭರಣ ಆಯುಧ ಅಂಬರ ಎಲ್ಲ ಆದಳು ಅಂತ ಹೇಳುವಾಗ ದೇವರ ಒಂದೊಂದರಲ್ಲಿನೂ ಭೇದವೇ. ಲಕ್ಷ್ಮಿಯ ಜ್ಞಾನ, ಲಕ್ಷ್ಮಿ ನೋಡ್ತಾ ಇದ್ದಾಳೆ, ಸ್ಟ್ರೈಟ್ ಸೀಯಿಂಗ್ ಅವಳಿಗೆ, ಡೈರೆಕ್ಟ್ ಅಲ್ಲಿ ದೇವರ. ಅದಕ್ಕೆ ಒಂದು ಗುಣದ ಅದು ಹೇಳುವಾಗ ಚಂಚಲ ಆ ಒಂದು ಏನೋ ಲಕ್ಷ್ಮಿಗೆ ಬಗೆ ಬಗೆಯನ್ನು ತನವ ಕಾಣುತ್ತ ಅಂತ ಹೇಳುವಾಗ ಹಾಗೆ ದೇವರಲ್ಲಿ ಮಾ ಅನ್ಯ ಮಾ ಆ ದೇವ ನೋಡ ಮಾ ಅನ್ಯ ದೇವರ ಮಾ ಅನ್ಯ ಅನ್ಯ ಅಂದ್ರೆ ದೇವರನ್ನ ನೋಡುವಾಗ ಅವನ ಕೈ ಬೇರೆ ಕಾಲ್ ಬೇರೆ ಈ ರೂಪ ಬೇರೆ ಆ ರೂಪ ಬೇರೆ ಆ ಹೆಸರು ಬೇರೆ ಈ. ಸೊ ಬೇಸಿಕಲಿ ಲಕ್ಷ್ಮಿ ನೋಡೋದು ದೇವರನ್ನ ಹೇಗೆ ನೋಡ್ತಾಳ, ವೇದಾಭಿಮಾನಿನಿ ಹಾಗೇ ನೋಡ್ತಾಳ, ಅವಳು ನೋಡೋದೇ ದ್ವೇದದಲ್ಲಿ ಹಾಗೆ ಇದೆ. ಸೊ ದೇವರಲ್ಲಿ ಸ್ವಗತ ಭೇದ ಇಲ್ಲ. ಮಾ ಅನ್ಯ, ಅನ್ಯ ಅಂದ್ರೆ ಬೇರೆ, ಮಾ ಇಲ್ಲ ದೇವರಲ್ಲಿ ಬೇರೆ ಅಂಬೋದೇ ಅಂದ್ರೆ ಭಿನ್ನ ಭಿನ್ನ ಅಂಬೋದು ಭೇದ ಅಂಬೋದು ಇಲ್ಲ. ಮಾ ಅನ್ಯ ಭೇದ ಇಲ್ಲ. ಸೊ ಹಾಗೆ ಅವಳ ದೇವರನ್ನ ತಿಳಿಯುತ್ತಾಳೆ ಅಂತ. ಸೊ ಹೀಗೆ ತಿಳಿದ ಕಾರಣದಿಂದ ಅವಳು ಸನ್ಮಾನ್ಯಳಾಗಿದ್ದಾಳೆ, ದೇವರು ಅದನ್ನು ಮಾಡಿಸಿದ್ದಾನೆ, ಅವಳಿಗೆ ಮಾನ್ಯ. ಎಲ್ಲರೂ ಲಕ್ಷ್ಮಿಯನ್ನ ಎಲ್ಲರೂ ವಿಷ್ಣು ಪೂಜೆ ಮಾಡ್ತಾರಲ್ಲೋ, ಲಕ್ಷ್ಮೀ ಪೂಜೆ ಅಕ್ರಾಸ್ ದ ಬೋರ್ಡ್ ಎಲ್ಲರೂ ಮಾಡ್ತಾರೆ, ಎಲ್ಲರಿಂದಲೂ ಮಾನ್ಯನಾಗಿರೋದು ಇವನೇ ಒಳಗಿದ್ದು ಅದನ್ನ ಮಾಡಿಸ್ತಾನ ಅಂತ ಅದ ಹೇಳ್ತಾರೆ ಮಾನ್ಯ. ಆಮೇಲೆ ಮಾನದ ಇದು ದ ಶಬ್ದ ಇಟ್ಕೊಂಡು ಎಲ್ಲ ಅರ್ಥ ಮಾಡ್ಬೋದು. ಮಾಡಿದ್ರು ನೋಡಿ, ದಿಸ್ ಇಸ್ ಹೌ ವಿ ಡೂ ಇಟ್. ಮಾ ಶಬ್ದ ತಗೊಳ್ಳೋದು, ದ ಶಬ್ದ ತಗೊಳ್ಳೋದು. ಮಾ ಅಂತ ಹೇಳುವಾಗ ಏನ್ ಬರುತ್ತ, ಮಾನಂ ಜ್ಞಾನಂ ಲಯಂ ಚೈವ ಮರ್ಯಾದ ಉತ್ಪಾದನ ಸಂಖ್ಯ. ಮಾನ ಎಷ್ಟು ಎಷ್ಟು, ವಾಟ್ ಇಸ್ ದ ಮೆಷರ್ಮೆಂಟ್. ಸಂಖ್ಯ ಬಲಂ, ಈ ತರ ಅನೇಕ ಅರ್ಥಗಳು ಕೊಟ್ಟಿದ್ದಾರೆ. ಸೊ ಈ ಮಾ ಶಬ್ದ ತಗೊಂಡ್ರೆ ಇಷ್ಟು ಒಂದು ಐದಾರು ಅರ್ಥಗಳು, ಎಷ್ಟು ನಮ್ಗೆ ನಿಲ್ಕತ್ತೋ ಅಷ್ಟು. ಮಾ ಅಂದ್ರೆ ನಿರ್ಮಾಣ ಮಾಡಿದ್ದ ಅಂತ ಹೇಳ್ತೀವಲ್ಲ, ಈಸಿ. ಮಾನ ನಿರ್ಮಾಣ, ಮಾ ಜ್ಞಾನ ಇದು ಎಲ್ಲರಿಗೆ ಗೊತ್ತು, ಮಾ ಜ್ಞಾನ ಗೊತ್ತು, ನಿರ್ಮಾಣ ಮಾಡೋದು. ಆಮೇಲೆ ಮಾ ಲಯ, ಮಾ ನೆಗೆಟಿವ್ಲಿ ಬಂದಾಗ ಲಯ ಮಾಡೋದು, ಸಂಹಾರ ಮಾಡೋದು, ನಾಶ ಮಾಡೋದು. ಸೊ ಈ ಅರ್ಥಗಳ ಉತ್ಪಾದನೆ ಅಂದ್ರೆ ಕ್ರಿಯೇಟಿಂಗ್, ಉತ್ಪಾದನೆ ಮಾಡೋದು, ಉತ್ಪಾದನೆ ಮಾಡೋದು, ಆಮೇಲೆ ಜ್ಞಾನವನ್ನು ಕೊಡೋದು, ಲಯವನ್ನು ಕೊಡೋದು, ನಿರ್ಮಾಣ ಮಾಡೋದು. ಸೊ ಹೀಗೆ ಅನೇಕ ಅರ್ಥಗಳು ಇದನ್ನಿಟ್ಟುಕೊಂಡು ದ ಶಬ್ದಕ್ಕೆ ನಮ್ಗೆ ಗೊತ್ತು, ದ ಅಂದ್ರೆ ಕೊಡ್ತಾನೆ, ದ ಅಂದ್ರೆ ರಕ್ಷಣೆ ಮಾಡ್ತಾನೆ, ದ ಅಂದ್ರೆ ನಾಶ ಮಾಡ್ತಾನೆ. ಯಾರಿಗೆ ಯಥಾಯೋಗ್ಯವಾಗಿ ತಗೋಬಹುದು, ಸಾತ್ವಿಕರಿಗೆ ಏನು ಕೊಡ್ತಾನೆ, ಸಾತ್ವಿಕರಿಗೆ ಜ್ಞಾನ ಕೊಟ್ಟು ಅನುಗ್ರಹ ಮಾಡ್ತಾನೆ. ದೈತ್ಯರು ಅಂತ ಬಂದಾಗ ಅವ್ರಿಗೆ ಏನ್ ಮಾಡ್ತಾನೆ, ಆ ತನ್ನ ಬಗ್ಗೆಯ ತಿಳುವಳಿಕೆ ಕೊಡದೆ ಜತಿ ದೋ ಅವಖಂಡನೆ ಅದು ನಾಶ ಮಾಡ್ತಾನೆ. ಹೀಗೆ ನಮ್ಗೆ ಕೊಟ್ಟು ಅದನ್ನ ರಕ್ಷಣೆ ಮಾಡ್ತಾನೆ. ಭೂತಿ ಶಬ್ದ ಬಂದಂತೆ ನಮ್ಗೆ ರಕ್ಷಣೆ ಮಾಡ್ತಾನೆ. ಸೊ ಹೀಗೆ ಈ ಕಾಂಬಿನೇಷನ್ ಇಟ್ಕೊಂಡ್ರೆ ಮಾನದ ಅಂಬುದಕ್ಕೆ ಯು ಕ್ಯಾನ್ ಬ್ರಿಂಗ್ ಅಪ್ ಸೆವರಲ್, ಒಂದು 10-15 ಮೀನಿಂಗ್ಸ್ ಈ ಕಾಂಬಿನೇಷನ್ ಬಂದ್ಬಿಡುತ್ತೆ. ಅದು ಮಾತ್ರ ಇಲ್ಲ, ಮಾನದ ಅಂಬ ರೂಪ ಒಂದು ಭಾಗವತ ತಾತ್ಪರ್ಯನೆಯಲ್ಲಿ ಆಚರಣೆ ತರೋದು ಏನು ಅಂದ್ರೆ, ಆ ಮಾನದ ಅಂಬ ರೂಪದಿಂದ ಆ ಬಿಂಬರೂಪನಾಗಿ ಭಗವಂತ ಅಂತಸ್ಥ ಭಗವಾನ್ ಪುರುಷ ರೂಪದಿಂದ ಅದು ಲಕ್ಷ್ಮಿಯಲ್ಲಿ ಇರುವಂಥದ್ದು, ನಮ್ಮ ಎಲ್ಲರಲ್ಲಿ ಇರುವಂಥದ್ದು, ಅದಕ್ಕೆ ಮಾನದ ಅಂತ ಒಂದು ಸ್ವರೂಪ ಜ್ಞಾನ ಅಲ್ಲಿ ಒಳಗಿರುತ್ತೆ. ಲಕ್ಷ್ಮಿಗೆ ಅದು ಯಾವತ್ತೂ ಅಭಿವ್ಯಕ್ತವೇ. ಸೊ ನಮಗೆ ಕಾಲ ಬಂದಾಗ ಅಭಿವ್ಯಕ್ತ ಮೋಕ್ಷದಲ್ಲಿ ಮಾಡ್ತಾನೆ. ಸೊ ದೇವರು ಆ ಜ್ಞಾನ ಅದಕ್ಕೆ ಅದಕ್ಕೆ ಸದೃಶ ನಮ್ಗೆ ಇಲ್ಲಿ ಕೊಡೋದೇನು, ನಮ್ಮಲ್ಲಿ ಇರುವಂತ ಆ ಸ್ವರೂಪ ಜ್ಞಾನ, ಸ್ವರೂಪ ಆನಂದ ಸಂಸಾರದಲ್ಲಿ ಸಿಕ್ಕೋದೇ ಇಲ್ಲ. ಯಾಕೆ, ಇದು ಪ್ರಾಕೃತ ಪ್ರಪಂಚದಲ್ಲಿ ಅಪ್ರಾಕೃತಕ್ಕೆ ಕೆಲಸ ಇಲ್ಲ ನಮ್ಗೆ. ಅದರಿಂದ ಏನು, ಲಕ್ಷ್ಮೀನಾರಾಯಣ ಇದ್ದಾರೆ ಅವ್ರು ಬೇರೆ ಕ್ಯಾಟಗರಿ, ನಮಗೆ ಯಾರಿಗೆ ಸ್ಟಾರ್ಟಿಂಗ್ ಫ್ರಮ್ ಚತುರ್ಮುಖ ಯಾರಿಗೇನು ಅದು ಕೆಲ್ಸಕ್ಕೆ ಬರೋದಿಲ್ಲ, ಇಟ್ ಇಸ್ ನಾಟ್ ಆಫ್ ಎನಿ ಯೂಸ್. ಅದಕ್ಕೆ ಅದನ್ನ ಅಭಿವ್ಯಕ್ತಿ ದೇವರು ಮಾಡಿಸೋದೇ ಇಲ್ಲ. ಆದರೆ ಅದಕ್ಕೆ ಸದೃಶವಾಗಿರುವಂತ ಇವಾಗ ಮನೋವೃತ್ತಿ ಜ್ಞಾನ ಅಂತ ಹೇಳ್ತೀವಿ ದೇವರ ಬಗ್ಗೆ ಚೆನ್ನಾಗಿ, ಹೀಗೆ ತಾನೆ ರಾಯರು ತಿಳಿದ ರಾಯರ ಅಪರೋಕ್ಷ ಜ್ಞಾನವೂ ಅಷ್ಟೇ. ಎಲ್ಲರ ಅಪರೋಕ್ಷ ಜ್ಞಾನವೂ ಜಡವಾಗಿರುವಂತ ಆ ವೃತ್ತಿ ಜ್ಞಾನವೇ ಆಗಿರುತ್ತೆ. ಅದು ಮಾಡಿದನು ದೇವರು ಮೋಕ್ಷವನ್ನ ಕೊಡ್ತಾನೆ, ಬಿಕಾಸ್ ಈ ಪ್ರಪಂಚದಲ್ಲಿ ಅದೇ ಮಾಡೋಕ್ಕಾಗತ್ತೆ. ಸೊ ಆ ಭಾವನೆಯನ್ನು ಇಟ್ಟು ಕೊಡ್ತಾನೆ ದೇವರು. ಸೊ ಅದಕ್ಕೆ ಆ ರೂಪವನ್ನ ಈ ನಮ್ಮ ಸ್ವರೂಪ ಆನಂದವನ್ನ ಅಭಿವ್ಯಕ್ತ ಮಾಡಿಸುವ ಈ ಬಿಂಬರೂಪ, ಈ ಬಿಂಬರೂಪ ಅದಕ್ಕೆ ಸದೃಶವಾಗಿ ಇಲ್ಲಿ ಕೆಲಸಗಳನ್ನ ಮಾಡಿಸ್ತಾನೆ. ಆ ರೂಪಕ್ಕೇನು ಮಾನದ ಅಂತಾನೆ, ಯಾಕಂದ್ರೆ ಅದು ಶಬ್ದದ ಅರ್ಥ ಆಗಿದೆ. ಮಾ ಅಂದ್ರೆ ನಿರ್ಮಾಣ ಮಾಡ್ತಾನೆ, ಮಾ ಅಂದ್ರೆ ಜ್ಞಾನ ಮಾಡ್ತಾನೆ. ಸೊ ಇದೆಲ್ಲವೂ ಇದೇ ಇರುತ್ತೆ. ಸೊ ಅದು ಒಳಗಿಂದ ಅವನು ಮಾಡ್ತಾನೆ ಮಾನದ. ಮಾನದ ಅಂತ ಅಲ್ಲಿ ಅವರು ಹೇಳ್ತಾರೆ, ಇದಾದ ಮೇಲೆ ಮಾನದ. ಸೊ ಈ ಅರ್ಥಗಳನ್ನ ಇಟ್ಟುಕೊಂಡು ಡಿಫ್ರೆಂಟ್ ಕಾಂಬಿನೇಷನ್ಲಿ ಇನ್ನೊಂದು ಮಾ ಅಂದ್ರೆ ಲಕ್ಷ್ಮಿ, ಅದನ್ನ ಇನ್ನು ಬಿಡಿಸ್ಬೇಕು ಅಂದ ಮಾ ಅನ ಅನ ಅಂದ ಮಾ ಅಂದ ಲಕ್ಷ್ಮಿ, ಅನ ಅಂದ್ರೆ ಇಲ್ಲಿ ವಾಯುದೇವರು ಆಗ್ತಾರೆ. ಸೊ ಅವರನ್ನ ಅಂದ್ರೆ ವಾಯುದೇವರನ್ನ ನಮ್ಗೆ ಗುರುಗಳಾಗ ಕೊಟ್ಟಿರುವವರು. ಸೊ ಹೀಗೆ ಮಾನದ ಅಂತ ಇದು, ಇದಕ್ಕೆ ಮಾನ ಅಂತ ಹೇಳುವಾಗ ನಮ್ಗೆ ಪ್ರಮಾಣ, ಅದನ್ನ ನಮ್ಗೆ ತಿಳಿಸಿ ಎಲ್ಲ ಕೊಡುವಂತ ಜ್ಞಾನ ಅಂತನೂ ಅರ್ಥ, ಜ್ಞಾನ ವೇದ ಇದು ಎಲ್ಲ. ಸೊ ಇದು ಎಲ್ಲವೂ ಲಕ್ಷ್ಮಿ ಮೂಲಕವಾಗಿ ಕೊಡಿಸ್ತಾನ ದೇವರು. ಲಕ್ಷ್ಮಿಯಲ್ಲಿ ನಿಂತು ಅವ ಇದನ್ನ ಕೊಡಿಸ್ತಾನೆ. ಹ್ಯಾ ಕೊಡೋದು, ಶಬ್ದ ಸ್ಪರ್ಶ ರೂಪರಸ ಗಂಧ ಇದು ಮೂಲಕವೇ ನಮ್ಗೆ ಬರುತ್ತೆ. ಇದು ಮೂಲಕವಾಗಿ ಅವನು ಕೊಡ್ತಾನ ಅಂತ ಹೇಳಿ ಮಾನದ ಮಾತುಳ ಧ್ವಂಸಿ. ಆ ಮಾತುಳ ಧ್ವಂಸ ಅದು ಏನು, ಕಂಸನನ್ನ ಕೊಂದಿದ್ದಾನೆ, ಅದಕ್ಕೆ ಮುಖ್ಯವಾಗಿ ಆ ದುರ್ಗೆ ರೂಪದಿಂದ ಅವಳೇ ಬಂದು ವಾರ್ನಿಂಗ್ ಕೊಡೋದೇ ಅವಳೇ. ಸೊ ದುರ್ಗಾ ರೂಪದಿಂದ ಅಲ್ಲಿ ಲಕ್ಷ್ಮಿಯ ರೂಪದಿಂದ ಅದನ್ನ ಹೇಳಿ ಆ ಕಂಸನನ್ನ ಸಂಸಾರ ಒಂದು ಸಂಹಾರ ಮಾಡ್ತಾಳೆ. ಸೊ ಮಾತುಳ ಧ್ವಂಸಿ ದೀನ ಜನ ಮಂದಾರ, ದೀನ ಜನ ಪಿಡಿ. ಕೃಷ್ಣನ ಕೃಷ್ಣಾವತಾರ ಕಥೆಯನ್ನೇ ತಗೊಂಡಾಗ ದೀನರು ಯಾರು, ದ ಹೆಲ್ಪ್ಲೆಸ್ ಗೋಪಿಕಾಸ್ತ್ರೀಯರು, ಗೋಪಾಲಕರು ಕಂಸನಿಂದ ತುಂಬಾ ಪೀಡಿತರಾದಾಗ ಕೃಷ್ಣ ಅಲ್ಲಿ ಇದ್ದಾನೆ ಅಂತ ತುಂಬಾ ಬೇಡ ಕೊಡ್ತಾನೆ. ಅವ್ರನ್ನ ದೀನ ಪಿಟಿಯಬಲ್ ಪೀಪಲ್, ಅವರನ್ನ ರಕ್ಷಣೆ ಮಾಡಿದ್ದಾನೆ ಲಕ್ಷ್ಮಿಯ ಮೂಲಕ. ಗೋಪಿಕಾಸ್ತ್ರೀಯರದ್ದು ನೋಡ್ತೀವಿ, ಗೋಪಿಕಾಸ್ತ್ರೀಯರಲ್ಲಿ ಅವನು ವಿಹಾರ ಮಾಡುವಾಗ ಅವನೇ ನಿಂತು ಅದನ್ನ ಮಾಡ್ತಾನೆ. ಆ ಲಕ್ಷ್ಮೀ ದೇವಿ ಇದ್ದಾಗಲೇ ಅದು ಆಗುತ್ತೆ. ಸೊ ಹಾಗೆ ದೀನ ಜನ ಮಂದಾರ ಮಧುರಿಪು ಮಧುರಿಪು ಅದು ಸೇಮ್ ಥಿಂಗ್. ಮಧುರಿಪು ಅಂತ ಬಂದಾಗಲೂ ಹಾಗೆ ಆಗುತ್ತೆ. ಮಧುರಿಪು ಅಂದ್ರೆ ವಿಷಯ ಸುಖ ಮಧು ಅಂತೆ ನಮಗೆ ಕಾಣುತ್ತೆ. ಅದನ್ನ ತುಂಡರಿಸಿ ಭಗವಂತನ ಕಡೆ ಹೋಗುವಂತೆ ಮಾಡ್ತಾಳೆ. ಸೊ ಮಧುರಿಪು ಆಮೇಲೆ ಪ್ರಾಣದ ಮಧುರಿಪು ಪ್ರಾಣದ ಪ್ರಾಣದ ಅಂದ್ರೆ ಪ್ರಾಣದ ಅಂತ ಹೇಳೋ ಮೂಲಕವಾಗಿ ಆ ಮುಖ್ಯ ಪ್ರಾಣರಿಗೆ ಪ್ರಾಣ ಅಂದ್ರೆ ಮೂಮೆಂಟ್ ಚೇಷ್ಟೆ. ಪ್ರಾಣ ಪ್ರಕೃಷ್ಟವಾದ ಮೂಮೆಂಟ್ ಆ ಶ್ವಾಸೋಚ್ಛಾಸ ಇರ್ಲಿ ಎಲ್ಲವನ್ನು ಮಾಡಿಸುವಂಥದ್ದು ಚೇಷ್ಟೆಗಳನ್ನ ಎಲ್ಲವನ್ನು ಮಾಡಿಸೋದು ಪ್ರಾಣ. ಅವನನ್ನ ನಮಗೆ ಕೊಟ್ಟ ಪ್ರಕೃಷ್ಟವಾದಂತ ಅಂದ್ರೆ ಪ್ರಾಣ ದೇವರನ್ನ ಕೊಟ್ಟ ದ ನಮಗೆ ಕೊಟ್ಟಿದ್ದಾಳೆ. ದ ಯೋಗ್ಯ ಜೀವರಿಗೆ ಪ್ರಾಣ ಅಂದ್ರೆ ಪ್ರಾಣ ದೇವರನ್ನ ನಮ್ಗೆ ಕೊಟ್ಟಿದ್ದಾಳೆ ಅಂದ್ರೆ ಎಲ್ಲರೂ ಸ್ವಾಗತ ಮಾಡ್ತಾರಲ್ಲ ಅಂದ್ರೆ ಇಲ್ಲ, ಎಲ್ಲರೂ ಶ್ವಾಸ ಮಾಡ್ತಾರೆ. ಯಾರು ಮಾಡಿಸ್ತಾರೆಂಬ ಜ್ಞಾನ ಅವರಿಗೆ ಇಲ್ಲ. ನಮಗೆ ಮುಖ್ಯ ಪ್ರಾಣರನ್ನ ಗುರುವಾಗೆ ಅವಳೆ ತಾಯಿ ಅವಳ ಮುಖ್ಯ ಪ್ರಾಣರ ಹುಟ್ಟು ಲಕ್ಷ್ಮೀ ದೇವಿ ಮೂಲಕವಾಗಿ ಅವ್ರು ಹುಟ್ಟುತ್ತಾರೆ. ನೋಡಿದ್ದೀವಿ ಸೃಷ್ಟಿ ಪ್ರಕರಣದಲ್ಲೆಲ್ಲ ಬರುತ್ತೆ. ಸೊ ಆ ಮುಖ್ಯ ಪ್ರಾಣರನ್ನ ಹುಟ್ಟಿಸಿದವಳು ಮಾತ್ರ ಅಲ್ಲ, ನಮಗೆ ಗುರುವಾಗೆ ಮುಖ್ಯ ಪ್ರಾಣರನ್ನ ನಮ್ಗೆ ಕೊಟ್ಟವಳು. ಹೇಗೆ ಅವರು ಬರೆದ ಶಾಸ್ತ್ರ ಇದರಲ್ಲಿ ಇಲ್ಲ ಶಬ್ದಗಳಲ್ಲಿ ನಿಂತು ಆ ಜ್ಞಾನವನ್ನು ಅವರಿಂದ ಗುರುವಿಂದ ಬಂದು ಶಿಷ್ಯನಿಗೆ ತಲುಪುವಂತೆ ನಮ್ಮ ಮನಸ್ಸಲ್ಲಿ ಕೂಡುವಂತೆ ಅವಳು ಮಾಡ್ತಾರೆ. ಸೊ ಅದಕ್ಕೆ ಪ್ರಾಣದ ಎಂಬುದಕ್ಕೆ ಪ್ರಾಣದ ಇದು ಹೀಗೆ ಇಟ್ಟುಕೊಂಡು ಅನೇಕ ಅರ್ಥಗಳು. ವಿಷ್ಣು ಸಹಸ್ರನಾಮವನ್ನು ನೋಡಿದ್ರೆ ಮೂರು ಟೈಮ್ಸ್ ಇದು ಪ್ರಾಣದ ಅಂತ ಬರುತ್ತೆ. ಸೊ ಹೀಗೆ ದ ಶಬ್ದ ತಗೊಂಡು ನಮ್ಗೆ ಪ್ರಕೃಷ್ಟ ಅಣ ಅಣ ಅಂದ್ರೆ ಚೇಷ್ಟ ಚೇಷ್ಟ ಅಂದ್ರೆ ಒಂದು ಎಲ್ಲಾ ಚಟುವಟಿಕೆ ಎಲ್ಲಾ ಕರ್ಮ ಅಂದ್ರೆ ಅಣ ಅಂದ್ರೆ ಕರ್ಮದ ಮೂಲಕ ಬರುವಂತ ನಮಗೆ ಸುಖ ಫಲ ಆ ಸುಖ. ಮತ್ತು ಪ್ರಾಣ ಅಂತ ಹೇಳುವ ಮೂಲಕವಾಗಿ ಪ್ರಾಣ ಅಂದ್ರೆ ಎಲ್ಲಾ ಇದು ಉಪನಿಷತ್ತಿನಲ್ಲಿ ಬರುವಂತದ್ದು ಬೃಹದಾರಣ್ಯಕ ಉಪನಿಷತ್ ಹೇಳುವಾಗೆ ಎಲ್ಲಾ ದೇವತೆಗಳು ಮುಖ್ಯ ಪ್ರಾಣರೇ ತಮಗೆ ಪ್ರಾಣ ಅಂತ ತಿಳಿದ ಕಾರಣದಿಂದ ತಂದೆಯ ಹೆಸರು ಮಕ್ಕಳಿಗೆ ಬರುವಂತೆ ಎಲ್ಲ ಇಂದ್ರಿಯ ಅಭಿಮಾನಿ ದೇವತೆಗಳು ಪ್ರಾಣ ಅಂತ ಅವರಲ್ಲಿ ತಮ್ಮಲ್ಲಿ ಅವರು ನಿಲ್ಲಿಸಿಕೊಂಡ್ರು ಅಂತ ಎಲ್ಲ ಕಡೆ ನೀವು ಕೇಳಿರ್ತೀರ. ಕಣ್ಣು ಕಿವಿ ಮೂಗು ಇದರಲ್ಲೆಲ್ಲ ಇರುವಂತ ದೇವತೆಗಳು ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಎಲ್ಲ ಮಾಡ್ತಾರಂತ. ಸೊ ಪ್ರಾಣ ಆ ಒಂದು ಆ ಎಲ್ಲ ಇಂದ್ರಿಯಗಳಿಗಿನ ಆ ಇಂದ್ರಿಯ ಅಭಿಮಾನಿ ದೇವತೆಗಳಲ್ಲಿ ನಿಂತು ಕೊಡ್ತಾನೆ ಅಂದ್ರೆ ಇಲ್ಲಿ ಬಂದಾಗ ಆ ಇಂದ್ರಿಯವಾಗಿ ನಿಂತು ಅದನ್ನ ಇರುವಂತೆ ಮಾಡಿ ಲಕ್ಷ್ಮೀ ದೇವಿ ಅದನ್ನ ಕೊಡ್ತಾಳೆ ನಮ್ಗೆ ವಾಯುದೇವರ ಮೂಲಕ ಕೊಡ್ತಾಳಂತೆ ಪ್ರಾಣದ. ಆಮೇಲೆ ಪ್ರಾಣದ ಜಗನ್ನಾಥ ಬಿಟ್ಟಲ್ಲ ಅದು ಗೊತ್ತು ನಮ್ಗೆ ಜಗನ್ನಾಥ ಬಿಟ್ಟಲ್ಲ ತಾನೇ ಗತಿ ಎಂದು ಅನಿದಿನವೂ ನಂಬಿದ. ಭಗವಂತನೇ ನಮ್ಗೆ ಗತಿ, ಅವನನ್ನ ಬಿಟ್ರೆ ಯಾರು ಇಲ್ಲ. ಯಾಕೆ ಲಕ್ಷ್ಮಿ ಹಾಗೆ ತಿಳ್ಕೊಂಡಿದ್ದಾಳೆ ಪ್ರಳಯ ಜಲದು ಉಳ್ಳ ನಾವು ಹಲವು ಕಾಣೆ ಸುತ್ತು ಅಲ್ಲೇ ಏನ್ ಪ್ರಳಯ ಜಲ ಅಂದಲ್ಲ ನಾರಾಯಣ ಅಲ್ಲೇ ಅವಳು ಇರ್ತಾರೆ, ಬಿಟ್ಟು ಹೋಗೋದು ಸಾಧ್ಯವೂ ಇಲ್ಲ. ಇದನ್ನು ಅಲ್ಲೇ ಇದ್ದಾಳು ಆ ಜ್ಞಾನ ಅವಳಿಗೆ ಇದೆ. ಸೊ ಅದಕ್ಕೆ ಆ ಅನುದಿನವು ಸಾಕ್ಷಾತ್ ಡೈರೆಕ್ಟ್ ಆಗಿ ಅವನ ಜೊತೆಯಲ್ಲಿ ಇದ್ದ ಅವಳದೇ ಎಲ್ಲ ನೋಡ್ತಾ ಇದ್ದಾಳೆ. ಹಾಗೆ ಅವಳು ನೋಡ್ತಾ ಇದ್ದಾಳೆ ಅಂತ ಚಿಂತನೆ ಮಾಡುವ ಮೂಲಕ ನಮಗೇನ ಏನಾಗುತ್ತೆ ತಾನೇ ಗತಿ ದೇವರೇ ಗತಿ ಎಂಬ ನಾಲೆಡ್ಜ್ ಲಕ್ಷ್ಮೀ ದೇವಿಯೇ ಕೊಡ್ತಾಳೆ. ಹೇಗೆ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಮೂಲಕವಾಗಿ ಅಂದ್ರೆ ಈಚ್ ಒನ್ ವೆನ್ ಯು ಆರ್ ಸೀಯಿಂಗ್ ನಮ್ಮ ದೇಹದಿಂದ ಅದನ್ನ ರಿಸೀವ್ ಮಾಡೋದು ಆ ನಮ್ಮ ದೇಹದಲ್ಲಿ ಆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದು ಮೂಲಕವೇ ನಾವು ಎಲ್ಲವನ್ನೂ ತಿಳಿತೀವಿ. ತಿಳಿದಾಗ ದೇವರೇ ಎಲ್ಲವನ್ನು ತಿಳಿಸ್ತಾನೆ ಅವನೇ ಆಶ್ರಯ. ಈ ಚಿಂತನೆ ಪ್ರತಿಯೊಂದು ಅನುದಿನದು ನಂಬಿ ಹಾಗೆ ಯಾರು ನಂಬುತ್ತಾರೋ ಆ ನಂಬಿಕೆಯನ್ನು ಕೊಡುವಳು ಲಕ್ಷ್ಮೀ ಆಗ್ತಾಳೆ. ಶ್ರದ್ಧಾ ಆ ರೂಪದಿಂದ ಇದ್ದು ಅವಳು ಮಾಡಿಸ್ತಾಳೆ ನಂಬಿದವನ ಪರವಾ. ದೇವರು ಲಕ್ಷ್ಮಿ ಎಲ್ಲಿ ಇರ್ತಾಳೋ ಅಲ್ಲಿ ನಾರಾಯಣ ಇದ್ದೇ ಇರ್ತಾನೆ. ಸೊ ಲಕ್ಷ್ಮಿ ಇರೋ ಜಾಗೆಯಲ್ಲಿ ಲಕ್ಷ್ಮಿಯ ಅನುಗ್ರಹದಿಂದ ನಮ್ಗೆ ದೇವರು ಇಲ್ಲೇ ನಿಲ್ತಾನೆ. ನಂಬಿದನು ಪರವ ನಮ್ಮನ್ನ ಹೇಳ್ತಾರಂಬಲ್ಲಿ ಈ ಪಂಚತನ್ಮಾತ್ರ ಸಂಧಿ ಮಂಗಳ ಆಯ್ತು. ನೆಕ್ಸ್ಟ್ ಕ್ಲಾಸ್ ನಾವು 8th ಮಾತೃಕಾ ಸಂಧಿ ಶುರು ಮಾಡೋಣ. ಕೃಷ್ಣ ಅರ್ಪಣಮಸ್ತು.
ಹರೇ ಶ್ರೀನಿವಾಸ ರೀ, ನಮಸ್ಕಾರ.
ಹರೇ ಶ್ರೀನಿವಾಸ.
ಚೆನ್ನಾಗಿದೆ.
ಇದೊಂದಿಲ್ಲ, ಇದಕ್ಕೆ ಅನೇಕ ಮೀನಿಂಗ್ಸ್. ಒಂದೊಂದಕ್ಕೆ ವಿಷ್ಣು ಸಹಸ್ರನಾಮ ತಗೊಂಡು ಇಷ್ಟು ಹೆಸರುಗಳು ಬಂದಿದೆ. ಸೊ ಇನ್ನು ಅನೇಕ ಮೀನಿಂಗ್ಸ್ ಇದೆ ಇದಕ್ಕೆ. ಲಕ್ಷ್ಮೀ, ಲಕ್ಷ್ಮಿಯನ್ನೇ, ಲಕ್ಷ್ಮಿಯಲ್ಲಿ ಇರುವಂತ ನಾರಾಯಣನ ಗುಣಗಳು ಅಂತ ನೋಡಿದೀವಿ. ಯು ಕ್ಯಾನ್ ಸಿ ಇಟ್ ಇನ್ ಮಲ್ಟಿಪಲ್ ವೇಸ್ ಟು ಕೃಷ್ಣ.
ಹರೇ ಶ್ರೀನಿವಾಸ.
ಹರೇ ಶ್ರೀನಿವಾಸ. ನಮಸ್ಕಾರ ಮಮ್ಮಿ.
ನಮಸ್ಕಾರ.